ನಮಸ್ಕಾರ. ಕನ್ನಡ ಕಥಾ ಸಂಗ್ರಹಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿಕ್ರಮ ಮತ್ತು ಬೇತಾಳನ ಕಥಾ ಸರಣಿಯ ಇಂದಿನ ಕತೆ ಸನ್ಯಾಸಿ ಮತ್ತು ಮಂತ್ರ. ರಾಜ ವಿಕ್ರಮಾದಿತ್ಯ ಮತ್ತೆ ಅರಳೀಮರದ ಬಳಿ ಬರುವ ಹೊತ್ತಿಗೆ ಬೇತಾಳ ಎಂದಿನಂತೆ ಮರದ ಟೊಂಗೆಯ ಮೇಲೆ ತಲೆ ಕೆಳಗಾಗಿ ನೇತಾಡುತ್ತಿತ್ತು. ವಿಕ್ರಮಾದಿತ್ಯ ಅದನ್ನೆಳೆದು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಸನ್ಯಾಸಿ ಇರುವ ಸ್ಥಳದತ್ತ ಹೆಜ್ಜೆ ಹಾಕಿದ. ವಿಕ್ರಮಾದಿತ್ಯ ಮೌನವಾಗಿರುವುದನ್ನು ನೋಡಿದ ಬೇತಾಳ,
ಓ ರಾಜನಿ, ನೀನೇಕೆ ಇಷ್ಟು ದಣಿದಿದ್ದೀಯ? ನಾನು ಹೇಳುವ ಕಥೆಯನ್ನು ಕೇಳು, ನಿನ್ನ ದಣಿವೆಲ್ಲ ಮಾಯವಾಗುತ್ತದೆ
ಎಂದು ಎಂದಿನಂತೆ ಕತೆ ಹೇಳಲು ಆರಂಭಿಸಿತು. ಉಜ್ಜಯಿನಿ ನಗರವನ್ನು ಜ್ವಾಲಸೇನ ಎಂಬ ರಾಜ ಆಳುತ್ತಿದ್ದ. ಸಮಯ ಕಳೆದಂತೆ ದುರಾದೃಷ್ಟವಶಾತ್ ರಾಜನಿಗೆ ಜೂಜಾಟದ ಚಟ ಹೆಚ್ಚಾಗತೊಡಗಿತು. ಹೀಗೆ ಒಂದು ದಿನ ಜೂಜಾಟದಲ್ಲಿ ಜ್ವಾಲಸೇನನು ತನ್ನ ಎದುರಾಳಿಯಾದ ಪಕ್ಕದ ನಗರದ ರಾಜನಿಂದ ಸೋಲನ್ನು ಅನುಭವಿಸಿದ. ಆಟದಲ್ಲಿ ನಗರವನ್ನು ಕಳೆದುಕೊಂಡು ನಿರ್ಗತಿಕನಾದ ಅವನನ್ನು ಜಯಶಾಲಿಯು ಉಜ್ಜಯಿನಿಯಿಂದ ಹೊರಹಾಕಿದ. ಹೀಗೆ ನಿಲ್ಲಲು ನೆಲೆಯಿಲ್ಲದಂತಾದ ಜ್ವಾಲಸೇನ ತನಗೆ ನೆರವು ನೀಡುವಂತಹ ಸ್ನೇಹಮಯ ಸಾಮ್ರಾಜ್ಯಕ್ಕೆ ತೆರಳಿ ಅಲ್ಲಿಯೇ ವಾಸಿಸಲು ನಿರ್ಧರಿಸಿದ. ಹೀಗೆ ಸಾಗುತ್ತಿದ್ದಾಗ ರಾಜ ಜ್ವಾಲಸೇನ ಮಾರ್ಗ ಮಧ್ಯದಲ್ಲಿ ಸ್ಮಶಾನವೊಂದನ್ನು ನೋಡಿದ. ಅಲ್ಲಿ ಸನ್ಯಾಸಿಯೊಬ್ಬ ಯಜ್ಞಕುಂಡದ ಮುಂದೆ ಕುಳಿತು ಧ್ಯಾನ ಮಾಡುತ್ತಿದ್ದುದನ್ನು ಕಂಡ. ಸನ್ಯಾಸಿಯ ಮುಂದೆ ರಾಜನು ಗೌರವದಿಂದ ತಲೆ ಬಾಗಿದ ಮತ್ತು ಹಸಿವಿನಿಂದ ಬಳಲುತ್ತಿದ್ದ ಅವನು ಸನ್ಯಾಸಿಯ ಎದುರಿನಲ್ಲೇ ಕುಳಿತುಕೊಂಡ. ಕೆಲ ನಿಮಿಷಗಳ ನಂತರ ಸನ್ಯಾಸಿ ಕಣ್ಣು ತೆರೆದು ನೋಡಿದ. ಎದುರಿಗೆ ರಾಜ ಜ್ವಾಲಸೇನ ಇದ್ದುದನ್ನು ನೋಡಿ,
ಮಗು, ಯಾರು ನೀನು? ಇಲ್ಲೇಕೆ ಕುಳಿತಿದ್ದೀಯ
ಎಂದು ಮಾಂತ್ರಿಕ ಹೇಳಿದ. ಜ್ವಾಲಸೇನ ತನ್ನನ್ನು ಪರಿಚಯಿಸಿಕೊಂಡ.
ನಾನೊಬ್ಬ ಸನ್ಯಾಸಿ, ಜಗತ್ತಿನಿಂದ ವಿಮುಖನಾದವನು. ನಾನು ನಿನಗೆ ಹಣ್ಣು ಬೀಜಗಳನ್ನು ಮಾತ್ರ ಕೊಡಬಲ್ಲೆ. ನೀನು ಹಸಿದಿದ್ದೀಯ ಎಂದು ನನಗನಿಸುತ್ತಿದೆ. ಹಸಿವು ನೀಗಲು ನಿನಗೇನಾದರೂ ಬೇಕೆ?
ಹೌದು ಪೂಜ್ಯರೇ
ಎಂದು ರಾಜ ಉತ್ತರಿಸಿದ. ಸನ್ಯಾಸಿಯು ತನ್ನ ಕಪಾಲದಲ್ಲಿ ಸ್ವಲ್ಪ ಹಣ್ಣು ಮತ್ತು ಬೀಜಗಳನ್ನು ರಾಜನಿಗೆ ನೀಡಿದ. ಆ ಪದಾರ್ಥಗಳನ್ನು ದಿಟ್ಟಿಸಿ ನೋಡಿದ ರಾಜ ಜ್ವಾಲಸೇನನು,
ಪೂಜ್ಯರೇ, ನನ್ನನ್ನು ಮನ್ನಿಸಿ. ಈ ರೀತಿ ತಿನ್ನುವುದು ನನ್ನ ಸ್ಥಿತಿಗತಿಗೆ ಹೊಂದಿಕೆ ಆಗುವುದಿಲ್ಲ. ನಾನೊಬ್ಬ ರಾಜ ಎಂದು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ. ಕಪಾಲದಲ್ಲಿ ಹಣ್ಣು ಕಾಯಿಗಳನ್ನು ತಿನ್ನಲಾರೆ
ಎಂದ. ರಾಜನ ಮಾತಿಗೆ ನಸುನಕ್ಕ ಸನ್ಯಾಸಿಯು ತನ್ನ ಮಂತ್ರಶಕ್ತಿಯನ್ನು ಬಳಸಿ ಗಾಳಿಯಲ್ಲಿ ಸುಂದರ ತರುಣಿಯೊಬ್ಬಳನ್ನು ಸೃಷ್ಟಿಸಿ ಹತ್ತಿರದಲ್ಲಿರುವ ತನ್ನ ಗುಡಿಸಲಿಗೆ ಮಹಾರಾಜನನ್ನು ಕರೆದುಕೊಂಡು ಹೋಗಿ ಅವರಿಗೆ ಚಿನ್ನ ಮತ್ತು ಬೆಳ್ಳಿಯ ಪಾತ್ರೆಗಳಲ್ಲಿ ರುಚಿಕರ ಭಕ್ಷ್ಯವನ್ನು ಉಣಬಡಿಸಬೇಕೆಂದು ಸೂಚಿಸಿದ. ಸನ್ಯಾಸಿಯ ಅಣತಿಯಂತೆ ತರುಣಿಯು ರಾಜನನ್ನು ಗುಡಿಸಲಿಗೆ ಕರೆದುಕೊಂಡು ಹೋದಳು. ರಾಜ ಗುಡಿಸಲಿನಲ್ಲಿ ಒಂದು ಅರಮನೆ ಇರುವುದನ್ನು ಕಂಡ. ತರುಣಿಯು ರಾಜನಿಗೆ ಚಿನ್ನ ಮತ್ತು ಬೆಳ್ಳಿಯ ಪಾತ್ರೆಗಳಲ್ಲಿ ರುಚಿಕರ ಅಡುಗೆಯನ್ನು ಉಣಬಡಿಸಿದಳು. ಹೊಟ್ಟೆ ತುಂಬುವಷ್ಟು ಆಹಾರ ಸೇವಿಸಿದ ರಾಜನು ಆ ಬಳಿಕ ರತ್ನ ಖಚಿತ ಮೆತ್ತನೆಯ ಮಂಚವೊಂದರ ಮೇಲೆ ನಿದ್ರೆಗೆ ಜಾರಿದ. ಕೆಲ ಗಂಟೆಗಳ ನಂತರ ನಿದ್ರೆಯಿಂದ ಎಚ್ಚೆತ್ತ ರಾಜನಿಗೆ ಅಚ್ಚರಿಕಾದಿತ್ತು. ಈಗ ಅರಮನೆ ಇರಲಿಲ್ಲ, ಆ ಸುಂದರ ತರುಣಿಯೂ ಇರಲಿಲ್ಲ. ಅವನು ನೆಲದ ಮೇಲೆ ಮಲಗಿದ್ದ.
ಪೂಜ್ಯರೇ, ಆ ಎಲ್ಲಾ ಸಂಪತ್ತು ಎಲ್ಲಿ ಹೋಯಿತು
ಎಂದು ಅವನು ಸನ್ಯಾಸಿಯನ್ನು ಕೇಳಿದ.
ನಾನು ನನ್ನ ಮಂತ್ರಶಕ್ತಿಯಿಂದ ಆ ಅದ್ಭುತವನ್ನೆಲ್ಲ ಸೃಷ್ಟಿಸಿದ್ದೆ. ಈ ಮಂತ್ರ ಪಠಣದಲ್ಲಿ ಸಿದ್ಧಿ ಸಾಧಿಸಿದಲ್ಲಿ ನೀನು ಸಹ ಇದನ್ನು ಮಾಡಬಲ್ಲೆ.
ಆ ಮಂತ್ರವನ್ನು ತನಗೂ ಉಪದೇಶಿಸಿ ಎಂದು ರಾಜ ಕೋರಿಕೊಂಡ. ಮಂತ್ರೋಪದೇಶವನ್ನು ನೀಡಿದ ಸನ್ಯಾಸಿಯು,
ರಾಜನೇ, ಈ ಮಂತ್ರವನ್ನು ಕಂಠಪಾಠ ಮಾಡು. ಆ ನಂತರ ತಣ್ಣೀರಲ್ಲಿ ನಿಂತು 30 ದಿನ ಜಪಿಸು. ಬಳಿಕ ಅಗ್ನಿಯ ಮುಂದೆ ಕುಳಿತು 30 ದಿನ ಪಠಿಸು
ಎಂದು ಹೇಳಿದ. ರಾಜನು 30 ದಿನ ತಣ್ಣೀರಿನಲ್ಲಿ ನಿಂತು ಹಾಗೂ 30 ದಿನ ಅಗ್ನಿಯ ಮುಂದೆ ಕುಳಿತು ಮಂತ್ರವನ್ನು ಪಠಿಸಿದ. ಸನ್ಯಾಸಿಗೆ ಕೃತಜ್ಞತೆಯನ್ನು ತಿಳಿಸುವ ಮೊದಲು ಮಂತ್ರದ ಶಕ್ತಿಯನ್ನು ಪರೀಕ್ಷಿಸಲು ಅವನು ನಿರ್ಧರಿಸಿ ತಾನು ಹಿಂದೆ ಸನ್ಯಾಸಿಯ ಗುಡಿಸಲಿನಲ್ಲಿ ನೋಡಿದ್ದ ತರುಣಿಯನ್ನು ಕರೆದ. ಆದರೆ ಮಂತ್ರವು ಯಾವುದೇ ತರುಣಿಯನ್ನು ಸೃಷ್ಟಿಸಲಿಲ್ಲ. ಇಲ್ಲಿಗೆ ಕಥೆಯನ್ನು ನಿಲ್ಲಿಸಿದ ಬೇತಾಳ,
ವಿಕ್ರಮಾದಿತ್ಯ, ಜ್ವಾಲಸೇನನ ಮಂತ್ರವೇಕೆ ಕೆಲಸ ಮಾಡಲಿಲ್ಲ? ನಿನಗೆ ಸರಿಯಾದ ಉತ್ತರ ಗೊತ್ತಿದ್ದರೂ ನನ್ನ ಪ್ರಶ್ನೆಗೆ ಉತ್ತರಿಸದಿದ್ದಲ್ಲಿ ನಾನು ನಿನ್ನ ತಲೆಯನ್ನು ಚೂರು ಚೂರು ಮಾಡುತ್ತೇನೆ.
ರಾಜ ವಿಕ್ರಮಾದಿತ್ಯ ಒಂದು ಕ್ಷಣ ಯೋಚಿಸಿ,
ಯಾರೊಬ್ಬ ವ್ಯಕ್ತಿಯು ಏಕಾಗ್ರತೆಯ ಮನಸ್ಸಿಲ್ಲದೆ ಯಾಂತ್ರಿಕವಾಗಿ 1000 ಬಾರಿ ಮಂತ್ರ ಪಠಿಸಿದರೂ ಅದನ್ನು ತನ್ನದಾಗಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಏಕಾಗ್ರತೆಯ ಕೊರತೆಯೇ ಮನುಷ್ಯನ ಸೋಲಿಗೆ ದೊಡ್ಡ ಕಾರಣ. ರಾಜ ಜ್ವಾಲಸೇನನು ಇದರಿಂದ ಹೊರತಾಗಿರಲಿಲ್ಲ.
ಆದರೆ ರಾಜ ಜ್ವಾಲಸೇನನು ಮಂತ್ರ ಪಠಿಸುವ ಸಮಯದಲ್ಲಿ ಎಲ್ಲಾ ರೀತಿಯಲ್ಲೂ ದೇಹ ದಂಡಿಸಿದ್ದ. ಹಾಗಾದರೆ ಎಲ್ಲಿ ಕೊರತೆ ಇತ್ತು
ಎಂದು ಬೇತಾಳ ಮರು ಪ್ರಶ್ನೆ ಹಾಕಿತು. ಇದಕ್ಕೆ ಮತ್ತೆ ಸರಳವಾಗಿ ಉತ್ತರ ಕೊಟ್ಟ ವಿಕ್ರಮಾದಿತ್ಯ,
ಮಹಾರಾಜ ಜ್ವಾಲಸೇನನಿಗೆ ಮಂತ್ರ ಸಿದ್ಧಿಸದೇ ಇರಲು ಸುಂದರ ತರುಣಿಯತ್ತಲೋ ಇಲ್ಲವೋ ಅವನು ಸದಾ ಬಯಸುತ್ತಿದ್ದ ಐಷಾರಾಮಿ ಜೀವನದತ್ತಲೋ ಅವನ ಮನಸ್ಸು ಸದಾ ತಿರುಗುತ್ತಿದ್ದೇ ಕಾರಣ.
ವಿಕ್ರಮ, ನೀನು ನಿಜವಾಗಿಯೂ ಮೇಧಾವಿ. ಅಲ್ಲದೆ ನೀನೊಬ್ಬ ನ್ಯಾಯವಂತ ರಾಜ ಎಂಬುದಲ್ಲಿ ಅನುಮಾನವೇ ಇಲ್ಲ. ಆದರೆ ನೀನು ಮತ್ತೊಮ್ಮೆ ಮೌನ ಮುರಿದಿದ್ದೀಯ. ಆದ್ದರಿಂದ ನಾನೀಗ ನಿನ್ನನ್ನು ತೊರೆಯಲೇಬೇಕಿದೆ. ಬೇರೆ ಮಾರ್ಗಗಳಿಲ್ಲ
ಎಂದು ವಿಕ್ರಮಾದಿತ್ಯನ ಹೆಗಲಿನಿಂದ ಬಿಡಿಸಿಕೊಂಡು ಹರಳಿ ಮರದತ್ತ ಹೋಯಿತು. ಇದರಿಂದ ಕೋಪಭರಿತನಾದ ವಿಕ್ರಮಾದಿತ್ಯ ತನ್ನ ಸೊಂಟದ ಉರೆಯಲ್ಲಿದ್ದ ಖಡ್ಗವನ್ನು ಹೊರತೆಗೆದು ಮಗದೊಮ್ಮೆ ಅದನ್ನು ಹಿಡಿಯಲು ಬೆನ್ನಟ್ಟಿದ. ಈ ಕಥೆಗೆ ಧ್ವನಿಗೂಡಿಸಿದವರು ರಾಜ ವಿಕ್ರಮಾದಿತ್ಯನಾಗಿ ಡಾಕ್ಟರ್ ಚೇತನ್ ಕುಮಾರ್, ಬೇತಾಳನಾಗಿ ಮಾಸ್ಟರ್ ಯದುನಂದನ್ ಹಾಗೂ ನಿರೂಪಕಿಯಾಗಿ ನಾನು ನೇತ್ರಾವತಿ. ಇನ್ನೊಂದು ಕಥೆಯೊಂದಿಗೆ ನಿಮ್ಮೆಲ್ಲರನ್ನೂ ಆದಷ್ಟು ಬೇಗ ಭೇಟಿ ಮಾಡುತ್ತೇನೆ. ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು drnethraviathiar@gmail.com ಖಂಡಿತ ಕಳುಹಿಸಿ. ಕಥೆಯನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.